అభ్రమం భంగరహితం అజడం విమలం సదా ఆనందతీర్థమతులం భజేతాపత్రయాపహం మిథ్యా సిద్ధాంతదుధ్వాంత విధ్వంసిన విచక్షణ జయతీర్థాగతనిర్భాసతాం నోహృదంబరే అర్తికల్పితకల్పోయం ప్రత్యుత్తికేసరి వ్యాసతిత్తగురుభూయాద్ అస్మృష్టాసిద్ధయే తపో విద్యావిరక్త్యాది సద్గుణౌకాకరానహం వాదిరాజగురున్ వందే ఐగ్రీపదాశ్రయాన్ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాది ధ్వాంతరవే వైష్ణవేందీవరేందవే శ్రీ రాఘవేంద్ర గురువే నమోతింతయాళవే ఆపాదమౌళి పర్యంతం గురూణామాక్తుం స్మరే తేన విఘ్నః ప్రణశ్యంతి సిద్ధ్యంచ మనోరథాః హరిః ఓం శ్రీ గురుభ్యో నమః. నావు రాఘవేంద్ర స్వామిగళవరు మాడిరువంతః తంత్రదీపిక ಇದನ್ನು ನೋಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ನಾವು ಇದಕ್ಕೆ ಬಿಗಿನಿಂಗ್ ಪೋರ್ಷನ್ನೆಲ್ಲ ನೋಡಿ ಆಯಿತು. ನಾವು ಮೊದಲ ಇದು ಬ್ರಹ್ಮಸೂತ್ರಗಳನ್ನೋದು ನಾಲ್ಕು ಅಧ್ಯಾಯಗಳಾಗಿರುವಂಥದ್ದು ಮತ್ತು ಒಂದೊಂದು ಅಧ್ಯಾಯದಲ್ಲಿ ನಾಲ್ಕು ಪಾದಗಳು. ನಾವು ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಬ್ರಹ್ಮಸೂತ್ರಗಳ ಹಿನ್ನೆಲೆಯಲ್ಲಿ ಆಚಾರ್ಯರ ಬ್ರಹ್ಮಸೂತ್ರಗಳು ಕೂಡ ಆಚಾರ್ಯರ ಭಾಷ್ಯ ಬ್ರಹ್ಮಸೂತ್ರಗಳಲ್ಲಿರುವಂಥದ್ದು ಅದು ಕೂಡ ಸ್ವಲ್ಪ ನೋಡ್ತಾ ಬಂದಿದ್ದೀವಿ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಶುರುವಾಗುವಂಥದ್ದು, ಅಲ್ಲಿ ಬರುವಂತಹ ಮೊದಲನೇ ಓಂಕಾರ ಒಂದು ಮಾತ್ರ ಸೂತ್ರದ ಅಂತರ್ಗತ ಭಾಗವಾಗಿ ಅನ್ವಯ ಮಾಡಿದ್ರೆ ಚೆನ್ನಾಗಿ ಇರುತ್ತೆ. ಆದ್ದರಿಂದ ಅದನ್ನು ನಾವು ದೃಷ್ಟ ಅದೃಷ್ಟ ಅದೆಲ್ಲ ನೋಡಿದ್ದೀವಿ. ಆದ್ದರಿಂದ ಭಗವಂತ ಅವನನ್ನು ತಿಳಿಯುವುದಕ್ಕೆ ನಾವು ಈ ಬ್ರಹ್ಮಸೂತ್ರಗಳು ಅದಕ್ಕೆ ಬಹಳ ವಿಸ್ತಾರವಾದ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆದರೆ ಅಷ್ಟು ವಿಸ್ತಾರವಾಗಿ ಸಾಮಾನ್ಯ ಜನರಿಗೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅಂಥೇಳಿ ಈ ಬ್ರಹ್ಮಸೂತ್ರಗಳಿಗೆ ರಾಘವೇಂದ್ರ ಸ್ವಾಮಿಗಳವರು ಸಂಕ್ಷೇಪವಾದ ಯಾವ ಪೂರ್ವ ಪಕ್ಷಗಳ ಅಂದರೆ ಅದರ ಡೀಟೇಲ್ಸ್ ಎಲ್ಲ ಯಾವುದು ಹೋಗದೆ ಯಾವ ಭಾವನೆ ಇರಬಹುದು ಅದು ಇಲ್ಲ ಅಂತ ಸೂತ್ರನೇ ಹೇಳ್ತಾ ಇರುವಾಗ ಅಂತಹ ವಿಷಯಗಳನ್ನು ಹೇಳ್ತಾ ಬಂದಿದ್ದಾರೆ. ಸೊ ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂಥೇಳಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂಥೇಳಿ ಅಲ್ಲಿಂದ ಶುರು ಮಾಡಿಕೊಂಡು ಪರಮಾತ್ಮ ಎಂಥವನು ಅಂತ ಹೇಳಿದರೆ ಜನ್ಮಾದ್ಯಸ್ಯತಃ ಓಂ ಅಂಥೇಳಿ ಅವನು ಜನ್ಮ ಆದಿಗಳಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಈ ವಿಧವಾಗಿ ಇವೆಲ್ಲವನ್ನು ಕೂಡ ಮಾಡುವವನು ಯಾವನಿದ್ದಾನೋ ಅಂತಹ ಪರಮಾತ್ಮನನ್ನು ತಿಳಿಯಬೇಕು ಅಂತ ಹೇಳಿ ಅದಾದ ಮೇಲೆ ಅಂತಹ ಪರಮಾತ್ಮನ ಹೇಗೆ ತಿಳಿಯುವುದು ಅಂತ ನೋಡ್ರಿ. ಅದಕ್ಕೆ ಸಹಜವಾಗಿ ಫ್ಲೋ ಯಾವುದಿರುತ್ತೋ ಆ ಫ್ಲೋ ಸ್ಮೂತ್ ಆಗಿ ಒಂದರಿಂದ ಚೈನ್ ತರ ಬರುತ್ತೆ ನೋಡ್ರಿ. ಆದ್ದರಿಂದ ಭಗವಂತನನ್ನು ತಿಳಿಯಬೇಕು, ಅವನು ಎಂಥವನು, ಎಲ್ಲ ಜಗತ್ತಿನ ಈ ನಮ್ಮ ಕಣ್ಣಿಗೆ ಕಾಣಿಸುವ ಜಗತ್ತು ಅಂತ ಹೇಳುವುದರ ಮೂಲಕವಾಗಿ ಅದು ಸತ್ಯವಾದ ಜಗತ್ತು, ಈ ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿದವನು ಅವನನ್ನು ಹೇಗೆ ತಿಳಿಯುವುದು ಅಂದರೆ ಓಂ ಶಾಸ್ತ್ರಯೋನಿತ್ವಾತ್ ಅಂಥೇಳಿ ಶಾಸ್ತ್ರಗಳ ಮೂಲಕವಾಗಿ ಅವನನ್ನು ತಿಳಿಯಬೇಕು ಅಂಥೇಳಿ. ಶಾಸ್ತ್ರಗಳ ಮೂಲಕವಾಗಿ ತಿಳಿಯಬೇಕು ಅಂತ ಹೇಳಿದರೆ ಶಾಸ್ತ್ರಗಳು ಒಂದೊಂದು ಕಡೆ ಒಂದೊಂದು ಬರುತ್ತಲ್ವ, ಅದನ್ನು ಯಾವುದು ಸರಿ ಯಾವುದು ಸರಿಯಿಲ್ಲ ಅಂತ ನಾವು ಹೇಗೆ ನಿರ್ಣಯ ಮಾಡುವುದು ಅಂತ ಹೇಳಿದಾಗ ಓಂ ತತ್ತು ಸಮನ್ವಯಾತ್ ಓಂ, ಆ ಶಾಸ್ತ್ರಗಳನ್ನು ಸಮನ್ವಯ ಮಾಡುವುದು ಹೇಗೆ ಅಂತೇಳಿ ಆಚಾರ್ಯರ ಮಾತುಗಳ ಮೂಲಕವಾಗಿ ತಾತ್ಪರ್ಯ ಲಿಂಗಗಳು ಅಂಥೇಳಿ ಉಪಕ್ರಮ ಉಪಸಂಹಾರಾದಿಗಳ ಮೂಲಕವಾಗಿ ಇತ್ಯಾದಿ ಆರು ತಾತ್ಪರ್ಯ ಲಿಂಗಗಳು ನೋಡಿಬಿಟ್ಟು ಅವುಗಳ ಮೂಲಕವಾಗಿ ಶಾಸ್ತ್ರ ಸಮನ್ವಯವನ್ನು ಮಾಡುವುದರ ಮೂಲಕವಾಗಿ ಭಗವಂತ ತಿಳಿಯಬೇಕು ಅಂತ ಹೇಳಿ ಅದು ನಾಲ್ಕನೇ ಸೂತ್ರ. ಅದಾದ ಮೇಲೆ ನಮಗೆ ಭಗವಂತನನ್ನು ತಿಳಿಯಬೇಕಂದ್ರೆ ಸರಿ ಅದು ಭಗವಂತ ಅವಾಚ್ಯ ಅಂದರೆ ಶಾಸ್ತ್ರಗಳ ಮೂಲಕವಾಗಿ ಮಾತಿಗಳ ಮೂಲಕವಾಗಿ ತಿಳಿಯಬೇಕಂತ ಹೇಳಿದರೆ ಭಗವಂತನನ್ನು ಮಾತಿಗಳ ಮೂಲಕವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಪ್ರಮಾಣಗಳು ತುಂಬ ಇದಲ್ಲವ. ನಾವು ಆ ಪ್ರಮಾಣಗಳನ್ನು ಇಟ್ಕೊಂಡು ನೋಡಿದಾಗ ಅವನು ಅವಾಚ್ಯನು ಅಂದರೆ ಮಾತಿಗೆ ಸಿಗದಂಥವನು ಅಂಥೇಳಿ ಇತ್ಯಾದಿ ಪ್ರಮಾಣಗಳೆಲ್ಲ ಇವೆಲ್ಲವ, ನಾವು ಹೇಗೆ ಅವುಗಳನ್ನು ನಿರ್ಣಯ ಭಗವಂತನನ್ನು ಹೇಗೆ ತಿಳಿಯುವುದು ಅಂತ ನಮಗೆ ಸಂದೇಹ ಬಂದಾಗ ಅದು ಈಕ್ಷತೆಯನ್ನ ಅಶಬ್ದಂ ಈಕ್ಷತ್ಯ ಅಧಿಕರಣದಲ್ಲಿ ಅದನ್ನು ಅಡ್ರೆಸ್ ಮಾಡ್ತಾರೆ. ಈಕ್ಷತೆ ಅಂದರೆ ಈಕ್ಷಣೀಯ, ಈಕ್ಷತೆಯೇ ಅಂದರೆ ಈಕ್ಷಣೀಯನಾದ್ದರಿಂದ ಅಂಥೇಳಿ ಅಲ್ಲಿ ಹೇತುವು ಅಂದರೆ ಕಾರಣ, ಭಗವಂತ ಅನ್ನುವವನು ಬ್ರಹ್ಮಶಬ್ದ ವಾಚ್ಯನಾದವನು ಅವನು ಈಕ್ಷಣೀಯನಾಗಿದ್ದಾನೆ ಅಂದರೆ ತಿಳಿಯಲಕ್ಕೆ ಯೋಗ್ಯನಾಗಿದ್ದಾನೆ ತಿಳಿಯತಕ್ಕವನಾಗಿದ್ದಾನಾದ್ದರಿಂದ ಅವನನ್ನು ತಿಳಿಯುವುದಕ್ಕಾಗಿ ನಮಗೆ ಶಾಸ್ತ್ರಗಳು ಹೊರಟಿದೆ ಅಂತ ಹೇಳಿ ಸೂತ್ರಗಳು ಅಲ್ಲಿ ನಮಗೆ ಹೇಳುತ್ತೆ. ಸೊ ಅಲ್ಲಿ ಹೇಳುವಾಗ ಅವನನ್ನು ಆ ವಾಕ್ಯಗೆ ಸಿಗದೇ ಇರುವವನು ಅಂತ ಹೇಳುವ ವಾಕ್ಯಗಳು ಏನಿವೆ ಅಷ್ಟೇ ಅಲ್ಲದೆ ಅವನನ್ನು ನಾವು ಹೇಗೆ ಆ ವಿಷಯವನ್ನು ಅಂದರೆ ಆ ಪೂರ್ವಪಕ್ಷದ ಮಾತು, ಪೂರ್ವಪಕ್ಷ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ತೋಚುವಂಥದ್ದು, ಈ ವಿಧವಾಗಿ ಭಗವಂತ ಮಾತಿಗಳಿಗೆ ಅತೀತನಾಗಿ ಇದ್ದಾನೆ ಅನ್ನುವ ವಿಷಯವನ್ನು ಹೇಳುವಂತಹ ಸೂತ್ರಗಳು ಯಾವುದಿದೆ ಅದಕ್ಕೆ ಪ್ರತಿಯಾಗಿ ಆಚಾರ್ಯರು ಏನು ಹೇಳಿದ್ದಾರೆ ಅಂಥೇಳಿ ಬ್ರಹ್ಮಸೂತ್ರಗಳಲ್ಲಿ ನಾವು ನೋಡಿದಾಗ ಅಲ್ಲಿ ನಮಗೆ ಸಿಗುವಂತಹ ಮಾತುಗಳು ಹೀಗಿವೆ. ಸೊ ಅದನ್ನು ನಾವು ಸಂಕ್ಷೇಪವಾಗಿ ನೋಡಿದ್ದೀವಿ. ಇದು ಆಚಾರ್ಯರು ಹೇಳುವಂತಹ ಮಾತುಗಳು, ಈಕ್ಷತೆಯನ್ನ ಅಶಬ್ದಂ ಅಂದರೆ ಶಬ್ದ ಅಂದರೆ ಶಬ್ದಗೋಚರನಾದವನು, ಅಶಬ್ದಂ ಅಂದರೆ ಶಬ್ದಗೋಚರನಲ್ಲ ಅನ್ನುವುದಲ್ಲ, ಡಬಲ್ ನೆಗೆಟಿವ್ ಹೇಳಿದ್ದಾರೆ. ಯಾಕೆ ಡಬಲ್ ನೆಗೆಟಿವ್ ಹೇಳಿದ್ದಾರೆ? ನ ಅಶಬ್ದಂ, ಅವನು ಶಬ್ದಗೋಚರನಲ್ಲ ಅನ್ನುವುದು ಅಲ್ಲ ಅಂತ ಹೇಳಿ. ಯಾಕಂದರೆ ಡಬಲ್ ನೆಗೆಟಿವ್ ಹೇಳೋದು ಒಂದು ಎಂಫಸಿಸ್, ಎರಡನೆಯದು ಅವನು ಅಶಬ್ದ ಅನ್ನುವಂತಹ ಮಾತುಗಳು ಕೆಲವು ನಮಗೆ ಕಾಣಿಸಿಕೊಡುತ್ತೆ. ಅದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನಂತ ಹೇಳಿದರೆ ಈ ಸೂತ್ರಕ್ಕೆ ಮೊದಲು ನಮಗೆ ಬರುವ ಪ್ರಶ್ನೆಗಳು, ನನು ಅಂಥೇಳಿ ಪೂರ್ವ ಯಥೋವಾಚೆ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವ ತೈತ್ತಿರಿಯ ಉಪನಿಷತ್ತಿನ ಮಾತುಗಳು, ಅವನು ಯಥೋವಾಚೋ ನಿವರ್ತಂತೆ, ಎಲ್ಲಿಯಾದರೆ ಮಾತುಗಳು ಅವನನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲವೋ, ಅವನು ವಾಚ್ಯನ ಅಂದರೆ ಪೂರ್ಣವಾಗಿ ತಿಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅರ್ಥ ಮಾಡ್ತೇವೆ. ಸೊ ಯಥೋವಾಚೋ ನಿವರ್ತಂತೆ, ಯಾರ ಬಗ್ಗೆ ಆದರೆ ಮಾತುಗಳೆಲ್ಲ ಕೂಡ ಅವನನ್ನು ಹೇಳಲಿಕ್ಕಾಗೋದಿಲ್ಲ. ಮನಸ್ಸಿನಲ್ಲಿ ಸಹಿತ ಅವನನ್ನು ಅಪ್ರಾಪ್ಯ ಮನಸಾ ಸಹ, ಮನಸ್ಸಿಗೂ ಗೋಚರ ಅಂದರೆ ವಾಗ್ಗೋಚರನಲ್ಲ ಮನೋಗೋಚರನಲ್ಲ ಅನ್ನುವ ಉಪನಿಷತ್ತಿನ ವಾಕ್ಯ. ಅಶಬ್ದಂ ಅಸ್ಪಶ್ಯಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವತ್ಸಯತ್ ಅಂಥೇಳಿ ಕಾಟಕೋಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮಧರ್ಮರಾಜ ಉಪದೇಶ ಮಾಡುವಾಗ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾ ಅವನು ಅಶಬ್ದ, ಶಬ್ದಕ್ಕೆ ಗೋಚರನಲ್ಲ ಅಂತ ಹೇಳಿ, ಅಸ್ಪರ್ಶ ಸ್ಪರ್ಶಕ್ಕೆ ಗೋಚರನಲ್ಲ, ಅರೂಪ ರೂಪಕ್ಕೆ ಗೋಚರನಲ್ಲ, ಅವ್ಯಯ ಅಂತ ಹೇಳಿದರೆ ಅವನು ಬೇರು ಬೇರುಗಳು ಇಲ್ಲದವನಾಗಿದ್ದಾನೆ, ತಥಾ ಅರಸಂ ಅಂದರೆ ರುಚಿ ನೋಡ್ಲಿಕ್ಕಾಗೋವಲ್ಲ, ರುಚಿ ಮೂಲಕವಾಗಿ ತಿಳಿಯೋನಂದ್ರೆ ಅದು ಅಲ್ಲ. ಈ ವಿಧವಾಗಿ ಅಂದರೆ ಎಲ್ಲ ವಿಷಯಗಳು ಯಾವುದು, ಇಂದ್ರಿಯ ಗೋಚರವಾಗುವ ವಿಷಯಗಳು ಯಾವುದಕ್ಕೂ ಅವನು ಗೋಚರನಲ್ಲ ಅಂತ ಹೇಳಿದಾಗ ಶಬ್ದ ಕೂಡ ಅಲ್ಲಿ ಸೇರಿಸಿದ್ದಾರೆ. ಅವನು ಶಬ್ದದಿಂದಲೂ ತಿಳಿಯಲ್ಪಡುವವನಲ್ಲ. ನಿತ್ಯಂ ಅಗಂಧವಚ್ಚ, ಗಂಧ ಸ್ಮೆಲ್ಲು ಕೂಡ ಇಲ್ಲ ಅವನಿಗೆ, ಇವೆಲ್ಲ ಇದೆ ಪರಮಾತ್ಮನಿಗೆ ಅಂತೇಳಿ ಹೇಳಿದಾಗ ಅಶಬ್ದ ಅನ್ನುವ ಶಬ್ದ ಬಂತು, ಅಂದರೆ ಶಬ್ದದಿಂದ ಅವನು ತಿಳಿಯಕ್ಕಾಗೋದಿಲ್ಲ ಅಂಥೇಳಿ. ಅವಚನೇನ ಏವ ಪ್ರೋವಾಚ, ಭಾಷ್ಕಳ ಶ್ರುತಿಯಲ್ಲಿ ಕೂಡ ಅವನು ಅವಚನೇನ ಏವ ಅಂದರೆ ವಚನಗಳಾಗದೇ ಇರುವುದರ ಮೂಲಕವಾಗಿ ಅವನು ತಿಳಿಯಬೇಕು, ಮಾತಿನಿಗಳಿಂದ ತಿಳಿಯಲಿಕ್ಕಾಗೋದಿಲ್ಲ ಅಂಥೇಳಿ. ಅದೇ ವಿಧವಾಗಿ ಕೇನೋಪನಿಷತ್ತಲ್ಲಿ ಬರುವಂತಹ ವಾಕ್ಯಗಳು, ಯದ್ವಾಚ ಅನಭ್ಯುದಿತಂ ಏನ ವಾಗ್ ಅಭ್ಯುದ್ಯತೆ ಯತ್ ಶ್ರೋತ್ರೇಣ ನ ಶೃಣೋತಿ ಏನ ಶ್ರೋತ್ರಮಿದಂ ಶ್ರುತಂ. ಯಾರಾದರೆ ಮಾತುಗಳಿಗೆ ಅವನನ್ನು ತಿಳಿಯಲಿಕ್ಕಾಗೋದಿಲ್ಲ, ಆದರೆ ಎಲ್ಲಿ ಮಾತಿದ್ದರೂ ಅದು ಅವನಿಂದಲೇ ಆ ಮಾತು ಹೊರಟು ಬರುತ್ತೆ, ಮಾತು ಅವನಿಂದ ಹೊರಟು ಬರುತ್ತೆ, ಆದರೆ ಅವನ ಮಾತಿನಿಂದ ತಿಳಿಯಲಿಕ್ಕಾಗೋದಿಲ್ಲ. ಅವನು ಶ್ರೋತ್ರೇಂದ್ರಿಯ, ಅವನನ್ನು ಕೇಳಲಿಕ್ಕಾಗೋದಿಲ್ಲ, ಆದರೆ ನಮ್ಮ ಎಲ್ಲರ ಶ್ರೋತ್ರ ಇಂದ್ರಿಯಗಳು ಅವನ ಮೂಲಕವಾಗಿ ಕೆಲಸ ಆಗುತ್ತೆ. ಅಂದರೆ ಎಲ್ಲ ಇಂದ್ರಿಯ ನಿಯಾಮಕವಾಗಿ ಪರಮಾತ್ಮ ಇದ್ದಾನೆ, ಅವನನ್ನು ಯಾವ ಇಂದ್ರಿಯಗಳಿಂದ ಆರ್ ಇಂದ್ರಿಯ ವಿಷಯಗಳಿಂದ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅವನು ಶಬ್ದಗೋಚರನಲ್ಲ ಅಂತ ಬರುತ್ತೆ. ಆದ್ದರಿಂದ ಅವನು ಈಕ್ಷಣೀಯನಾದರೂ ಕೂಡ ಶಬ್ದಗೋಚರನಲ್ಲ ಅಂತ ಬಂದರೆ ಇಲ್ಲ, ಅವನು ಶಬ್ದಗೋಚರನೇ ಅಂತ ಹೇಳ್ತಾ ಅದಕ್ಕೆ ಮತ್ತು ಆಚಾರ್ಯರು ಈಕ್ಷತೆ ಓಂ ಈಕ್ಷತೆರ್ನ ಶಬ್ದಂ ಓಂ ಯಾಕೆ ಅಂದರೆ, ಸ ಏತಸ್ಮಾತ್ ಜೀವಘನಾತ್ ಪರಾತ್ಪರಂ ಪುರಿಷಯಂ ಪುರುಷಂ ಈಕ್ಷತೆ. ಪ್ರಶ್ನೋಪನಿಷತ್ತಲ್ಲಿ ಬರುವಂಥ 5ನೇ ಪ್ರಶ್ನೆಯಲ್ಲಿ ಬರುವಂಥದ್ದು, ಆ ಭಗವಂತ ಜೀವಘನ ಅಂದರೆ ಜೀವಶ್ರೇಷ್ಠನಾದಂಥ ಚತುರ್ಮುಖ ಬ್ರಹ್ಮದೇವರಿಂದ ಅವನಿಗಿಂತಲೂ ಶ್ರೇಷ್ಠನಾಗಿದ್ದಾನೆ, ಅವನಿಂದಲೂ ತಿಳಿದುಕೊಳ್ಳನಾಗಿದ್ದಾನೆ. ಅವನು ಪುರಿಷಯಂ ಪುರುಷಂ ಈಕ್ಷತೆ, ಆ ಜೀವಘನ್ನಾದ ಚತುರ್ಮುಖ ಬ್ರಹ್ಮದೇವರು ಸರ್ವೋತ್ತಮನಾದಂತಹ ದೇಹದಲ್ಲಿ ನೆಲೆಸಿರುವಂತಹ ಪುರುಷ ಶಬ್ದ ವಾಚ್ಯನಾದಂತಹ ಆ ಪರಮಾತ್ಮನನ್ನು ನೋಡ್ತಾರೆ ತಿಳಿತಾರೆ ಅಂತ. ಅದೇ ವಿಧವಾಗಿ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಅನ್ನುವ ಬೃಹದಾರಣ್ಯಕ ಉಪನಿಷತ್ತಿನ ಮಾತು, ಆತ್ಮನಿ ನಮ್ಮ ಒಳಗೆ ಪರಮಾತ್ಮ, ಆತ್ಮನಿಂದ ಪರಮಾತ್ಮನಿ, ಪರಮಾತ್ಮನಿ ಪರಮಾತ್ಮಾನಂ ಪಶ್ಯ ಅಂದರೆ ನಮ್ಮ ಒಳಗೆ ಪರಮಾತ್ಮನ ನೋಡಬೇಕು, ಪರಮಾತ್ಮನನ್ನು ಮಾತುಗಳ ಮೂಲಕ ತಿಳಿಯಬೇಕಾಗಿದ್ದು ಆತ್ಮಾನಂ ಪಶ್ಯೇತ್ ಪರಮಾತ್ಮನನ್ನು ನೋಡಬೇಕು ತಿಳಿಯಬೇಕು. ವಿಜ್ಞಾಯ ಪ್ರಜ್ಞಾಂ ಕುರ್ವೀತ, ಅವನನ್ನು ತಿಳುಕೊಂಡು ಅವನ ಬಗ್ಗೆ ಪ್ರಕೃಷ್ಟವಾದ ಜ್ಞಾನವನ್ನು ಮಾಡಬೇಕಾಗಿದೆ ಅಂದರೆ ಅವನ ಬಗ್ಗೆ ತಿಳಿಬೇಕಾಗಿದೆ ಮಾತುಗಳ ಮೂಲಕವಾಗಿಯೇ ಅಂತ ಹೇಳಿ ಬರುತ್ತೆ. ಅಂದರೆ ಅವನು ಈಕ್ಷಣೀಯನಾಗ ಅಂದರೆ ಈಕ್ಷಣೀಯ ಅಂದರೆ ತಿಳಿಯಲಕ್ಕೆ ಯೋಗ್ಯನಾಗಿದ್ದಾನೆ, ತಿಳಿಯಲ್ಪಡುವವನಾಗಿದ್ದಾನೆ ಇತ್ಯಾದಿ ವಚನೈಹಿ ಈಕ್ಷಣೀಯತ್ವಾದ್ ವಾಚ್ಯಮೇವ, ಆದ್ದರಿಂದ ಅವನು ವಾಚ್ಯನಾಗಿದ್ದಾನೆ ಅಂದರೆ ಮಾತಿಗಳಿಂದ ತಿಳಿಯಲ್ಪಡುವವನಾಗಿದ್ದಾನೆ ಅಂತ ಹೇಳಿ ಔಪನಿಷದತ್ವಾತ್ ನ ಅವಚನೇನ ಈಕ್ಷಣಂ, ಉಪನಿಷತ್ತಿನ ವಾಕ್ಯಗಳಿಂದಾಗಿ ಅವನು ಅವಚನ ನ ಅವಚನೇನ ಈಕ್ಷಣಂ ಅಂದರೆ ಡಬಲ್ ನೆಗೆಟಿವ್ ನೋಡ್ರಿ, ನ ಅವಚನೇನ ಈಕ್ಷಣ, ಅವನನ್ನು ತಿಳಿಯುವುದು ಅವಚನದಿಂದ ಅಲ್ಲ ಅಂದರೆ ವಚನದಿಂದಲೇ, ನ ಅವಚನೇನ ಅಂದರೆ ವಚನಗಳಿಂದ ಅಲ್ಲ ಅನ್ನುವುದು ಅಲ್ಲ, ಅವನನ್ನು ತಿಳಿಯುವುದು ವಚನಗಳಿಂದಲೇ ಆಗತ್ತೆ ಅನ್ನುವ ವಿಷಯ. ಸರ್ವೇ ವೇದ ಯತ್ ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ ವದಂತಿ, ಎಲ್ಲ ವೇದಗಳು ಯಾವ ಪರಮಾತ್ಮನ ಬಗ್ಗೆಯಾದರೆ ತಿಳಿಸಿಕೊಡುತ್ತೋ, ಎಲ್ಲ ತಪಸ್ಸುಗಳು ಅಂದರೆ ತಪ ಆಲೋಚನೆ ಅಂಥೇಳಿ ಎಲ್ಲ ವಿಧವಾದ ಆಲೋಚನೆಗಳು ಯಾವನ ಬಗ್ಗೆ ನಮಗೆ ತಿಳಿಸಿಕೊಡುತ್ತೋ ಅಂತಹ ಪರಮಾತ್ಮನನ್ನು ಅಂಥೇಳಿ, ವೇದೈಶ್ಚ ಸರ್ವೈರಹಮೇ ವೇದ್ಯೋ ವೇದಾಂತ ಕೃದ್ವೇದ ವಿದೇವಚಾಹಂ ಅಂಥೇಳಿ ಭಗವದ್ಗೀತೆಯಲ್ಲಿ ಪ್ರಸಿದ್ಧವಾಗಿರುವಂತಹ 15ನೇ ಶ್ಲೋಕದಲ್ಲಿ ಪರಮಾತ್ಮ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಎಲ್ಲ ವೇದಗಳಿಂದಲೂ ತಿಳಿಯಲ್ಪಡುವವನಾಗಿದ್ದಾನೆ, ನಾನು ವೇದಾಂತ ಕೃತ್ ವೇದಾಂತ ಅಂತ ಕರಿಯ ವೇದಾನಾಂ ಅಂತಹ ನಿರ್ಣಯ ಯಸ್ಮಾತ್, ವೇದಗಳ ನಿರ್ಣಯವಾಗುವಂತಹ ಬ್ರಹ್ಮಸೂತ್ರಗಳನ್ನು ರಚಿಸಿದವನೇ ನಾನಾಗಿದ್ದೀನಿ. ಆದರೆ ವೇದವಿದ್ದೇವ ವೇದಗಳನ್ನು ತಿಳಿದವನು, ವೇದಗಳಿಂದ ತಿಳಿಯಲ್ಪಡುವವನು, ಎರಡೂ ನಾನಾಗಿದ್ದೀನಿ ಅಂಥೇಳಿ ಪರಮಾತ್ಮ ಅಲ್ಲಿ ಗೀತೆಯಲ್ಲಿ ಹೇಳುವುದು. ಈ ವಿಧವಾಗಿ ಈ ಶ್ರುತಿ ಸ್ಮೃತಿ ಪ್ರಮಾಣಗಳು ಭಗವಂತ ವಾಕ್ಯಕ್ಕೆ ಗೋಚರ ಅಂತ ಹೇಳುತ್ತೇನೆ. ಸೊ ಮೊದಲು ವಾಕ್ಯಕ್ಕೆ ಗೋಚರನಲ್ಲ, ಆಮೇಲೆ ಈ ಸೂತ್ರ ಹೇಳಿಬಿಟ್ಟು ಇವೆಲ್ಲ ವಾಕ್ಯಕ್ಕೆ ಗೋಚರ ಅಂತ ಹೇಳುತ್ತಲ್ವಾ, ಮತ್ತೆ ಹೇಗೆ ಪರಸ್ಪರ ವಿರೋಧ ಬರ್ತಾ ಇದಲ್ಲವಾ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನ ಆಚಾರ್ಯ ಇನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾರೆ. ಎಲ್ಲಿ ಆದರೆ ಮಾತಿಗಳಿಗೆ ಗೋಚರನಲ್ಲ ಅಂತ ಬರುತ್ತೋ ಅವೆಲ್ಲವೂ ಕೂಡ ಆ ಮಾತಿಗಳಿಂದ ಪ್ರಸಿದ್ಧಿ ಅಂದರೆ ಅವನು ಮಾತಿಗಳಿಗೆ ಗೋಚರನಾದರೂ ಕೂಡ ಅಂದರೆ ಮಾತುಗಳಿಂದ ತಿಳಿಯಲ್ಪಟ್ಟರೂ ಕೂಡ ಅವನು ಪ್ರಸಿದ್ಧಿ ಅಂದರೆ ಪ್ರಖ್ಯಾತಿ ಇಲ್ಲ ಅಂದರೆ ಏನು ಜನಗಳಿಗೆ ಎಲ್ಲರಿಗೂ ಕೂಡ ಅದು ತಿಳ್ಳಕ್ಕಾಗೋದಿಲ್ಲ, ಪ್ರಸಿದ್ಧಿ ಇಲ್ಲ, ಪ್ರಸಿದ್ಧಿ ಕಡಿಮೆ. ಯಾಕಂದರೆ ನೋಡ್ರಿ, ಆ ವೇದ ಅಭ್ಯಾಸ ಮಾಡಬೇಕು, ಆ ವೇದಗಳನ್ನು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಪರಮಾತ್ಮ ತಿಳಿಯಲ್ಪಡುವವನಾಗ್ತಾನೆ, ಅಧ್ಯಯನ ಮಾಡುವವರು ಬಹಳ ಕಡಿಮೆ ಇರ್ತಾರೆ. ಆದ್ದರಿಂದ ಪ್ರಖ್ಯಾತಿಯಾಗಲಿ ಪ್ರಸಿದ್ಧಿಯಾಗಿ ಪ್ರಸಿದ್ಧಿ ಮಾತುಗಳಿಂದ ನೋಡಿದಾಗ ಆ ಭಗವಂತ ಅಷ್ಟು ಪ್ರಸಿದ್ಧನಲ್ಲ. ಎಲ್ಲರೂ ಅವಾಚ್ಯತ್ವಾಧಿಕಂತು ಅಪ್ರಸಿದ್ಧತ್ವಾತ್ ಅಂತ ಹೇಳಿ ಸೂತ್ರ ಭಾಷೆಯಲ್ಲಿ ಆಯ್ತು. ಈ ಅವಾಚ್ಯತ್ವ ಅಂದರೆ ವಾಕಿಗೆ ಗೋಚರನಾಗದೇ ಇರುವವನು ಅನ್ನುವ ಇತ್ಯಾದಿ ಮಾತುಗಳು ಅಪ್ರಸಿದ್ಧನಾಗಿ ಇರುವ ಕಾರಣದಿಂದ, ಅಂದರೆ ಭಗವಂತ ನಾವು ತಿಳಿಲಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ತಿಳ್ಕೋಬೇಡಿ. ಅಷ್ಟೇ ಅಲ್ಲದೆ ತರ್ಕದ ಮೂಲಕವಾಗಿ ಅವನು ತಿಳಿ ಅಂದರೆ ಅನುಪ್ರಮಾಣ ಇಲ್ಲ ಪ್ರತ್ಯಕ್ಷ ಪ್ರಮಾಣ ಅವು ಎರಡಕ್ಕೂ ಗೋಚರವಾಗದೇ ಇರುವಂಥವನು, ಆಗಮ ಪ್ರಮಾಣಕ್ಕೆ ಮಾತ್ರ ಗೋಚರನಾಗುವವನು. ಮೂರು ವಿಧ ಪ್ರಮಾಣಗಳು, ಒಂದು ಪ್ರತ್ಯಕ್ಷ ಡೈರೆಕ್ಟ್ ಪರ್ಸೆಪ್ಷನ್ ಅನ್ನೋದು, ಇನ್ನೊಂದು ಅನುಮಾನ ತರ್ಕ, ಇನ್ನೊಂದು ಆಗಮ. ಈ ಎರಡು ಮೊದಲು ಪ್ರತ್ಯಕ್ಷ ಅನುಮಾನಗಳಿಂದ ಅವನನ್ನು ತಿಳಿಯಲಿಕ್ಕಾಗೋದಿಲ್ಲ, ಆಗಮದಿಂದಲೇ ತಿಳಿಯಬೇಕು. ಆದ್ದರಿಂದ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನ ತದ್ ಈದೃಗಿತಿ ಜ್ಞೇಯಂ ನ ವಾಚ್ಯಂ ನ ಚ ತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತ ಇತಿವತ್. ಜ್ಞಾನಿಗಳಾದವರು ಮೇರು ಪರ್ವತವನ್ನು ನೋಡುವಂತ ದೊಡ್ಡ ದೊಡ್ಡ ದೇವತೆಗಳು ಜ್ಞಾನಿಗಳಾದವರು ನೋಡ್ತಾರೆ, ಆದರೆ ಎಲ್ಲರೂ ಕೂಡ ಆ ಮೇರು ಪರ್ವತ ನೋಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ತರ್ಕದಿಂದ ಏ ಮೇರು ಪರ್ವತ ಇದೆ ಅಂತ ಆಗಲಿ ಇಲ್ಲ ಅಂತ ಆಗಲಿ ತರ್ಕದಿಂದ ನಾವು ಮಾಡಲಿಕ್ಕಾಗೋದಿಲ್ಲ. ಹಾಗೆ ಭಗವಂತನನ್ನು ಕೂಡ ತರ್ಕದಿಂದ ನಾವು ತಿಳ್ಲಿಕ್ಕಾಗೋದಿಲ್ಲ. ನ ವಾಚ್ಯಂ ಅಂತ ಹೇಳಿದಾಗ ಆ ರೀತಿಯಲ್ಲಿ ಅಂದರೆ ಒಂದು ತರ್ಕದ ಮಾತುಗಳಿಂದ ಅವನನ್ನು ತಿಳ್ಲಿಕ್ಕಾಗೋದಿಲ್ಲ, ತರ್ಕದ ಮಾತುಗಳಿಂದ ತಿಳಿಲಿಕ್ಕಾಗೋದಿಲ್ಲ ಅಂತ ಅಷ್ಟೇ ಅರ್ಥ ಹೊತ್ತು ಆಗಮದ ಮಾತುಗಳಿಂದಲ್ಲ ಅಂತ ಅರ್ಥ ಅಲ್ಲ. ಸೊ ಎರಡು ವಿಧವಾಗಿ ಅವನು ವಾಗ್ಗೋಚರನಲ್ಲ ಅಂತ ತಿಳಿಯುವುದಕ್ಕೆ ತರ್ಕದ ಮಾತುಗಳಿಂದ ತಿಳಿಯಲಿಕ್ಕಾಗುವುದಿಲ್ಲ ಅಂತ ಒಂದು ಅರ್ಥ. ಇನ್ನೊಂದರ್ಥ ಅವನು ಪೂರ್ಣವಾಗಿ ಮಾತುಗಳಿಂದ ಅಂದರೆ ವೇದದ ಮಾತುಗಳು ಆಗಮ ಪ್ರಮಾಣಗಳು ಕೂಡ ಭಗವಂತನನ್ನು ಪೂರ್ಣವಾಗಿ ತಿಳಿಸಿಕೊಡೋದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಅಷ್ಟು ಭಗವಂತನನ್ನು ತಿಳಿಯಬಹುದು. ವೇದಗಳು ಪರಮಾತ್ಮನ ಬಗ್ಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಿಳಿಸಿಕೊಡುತ್ತೆ. ಸೊ ಅದಕ್ಕೆ ಮೇಲೆ ನಮಗೆ ತಿಳಿಲಿಕ್ಕಾಗೋದಿಲ್ಲ. ಆದರೆ ಲಕ್ಷ್ಮೀದೇವಿ ಆಗಲಿ ಬ್ರಹ್ಮವಾಯುಗಳು ಅವರು ವೇದಗಳನ್ನು ಮೀರಿ ಭಗವಂತನನ್ನು ತಿಳಿಯುವವರಾಗಿದ್ದಾರೆ. ಸೊ ಅಂತಹ ಯೋಗ್ಯ ಜೀವಿಗಳಿಗೆ ವೇದಗಳನ್ನು ಮೀರುವ ಶಕ್ತಿ ಇದೆ. ನಮ್ಮಂಥ ಅವರಿಗೆ ವೇದಗಳಿಗೆ ಅನುಗುಣವಾಗಿ ಮಾತ್ರ ಅದರಲ್ಲಿ ಕೂಡ ಮತ್ತು ಗುಣೋಪಾಸನ ನಮಗೆ ಮನುಷ್ಯರಿಗೆ ಚತುರ್ವಿಧ ಗುಣೋಪಾಸನ ಮಾತ್ರ ಮಾಡ್ತೀವಿ. ದೇವತೆಗಳವರೆಲ್ಲ ಕೂಡ ಬಹುಗುಣೋಪಾಸನ ಅನಂತ ಗುಣೋಪಾಸನವೆಲ್ಲ ಮಾಡುವವರಾಗಿದ್ದಾರೆ. ಆ ವಿಧವಾಗಿ ನಾವು ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಹಿ ಅಂತ ಹೇಳಿದಂತೆ ಸತ್ ಚಿತ್ ಆನಂದ ಆತ್ಮ ಅನ್ನುವ ಚತುರ್ವಿಧ ಗುಣ ಉಪಾಸನ ಅಂದರೆ ಮಿಕ್ಕ ಗುಣಗಳನ್ನು ನಾವು ಚಿಂತನೆ ಮಾಡಬಹುದು, ಉಪಾಸನೆ ಮಾಡುವುದಕ್ಕೆ ಮಾತ್ರ ಈ ನಾಲ್ಕು ಗುಣಗಳು ಅಂತ ಹೇಳಿ ಅದೆಲ್ಲ ಬರುತ್ತೆ. ಎನಿವೇ, ಸೊ ಆದ್ದರಿಂದ ವೇದಗಳಿಂದ ಪೂರ್ಣವಾಗಿ ತಿಳಿಯಲಿಕ್ಕಾಗುವುದಿಲ್ಲ ಅನ್ನುವುದೇ ಅಲ್ಲಿ ಉದ್ದೇಶವಾಗಿದೆ ಅಂತ ಹೇಳಿದಾಗ, ಸರಿ ನಾವು ಈ ಮಾತುಗಳನ್ನೆಲ್ಲ ನೋಡಿದ್ದೀವಿ. ಪುರುಷ ಅನ್ನುವ ಶಬ್ದದಿಂದ ಪುರುಷನನ್ನು ತಿಳಿಯುತ್ತೆ ಅಂದರೆ, ಪುರುಷ ಅಂದರೆ ಲೋಕ ಪ್ರಖ್ಯಾತಿಯಲ್ಲಿ ಪುರುಷ ಅಂದರೆ ಮನುಷ್ಯ. ಆದ್ದರಿಂದ ಇಲ್ಲಿ ಹೇಳುವಂಥದ್ದು ಜೀವನನ್ನು ತಿಳಿಸಿಕೊಡುವಂತಹ ತಿಳಿಯಬಹುದು ಅಂತ ಹೇಳಿದರೆ, ಪರಮಾತ್ಮನನ್ನು ಮಾತುಗಳನ್ನು ತಿಳಿಯಲಿಕ್ಕಾಗೋದಿಲ್ಲ, ಪುರುಷನನ್ನು ತಿಳಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಪುರುಷ ಶಬ್ದ ವಾಚ್ಯನಾದವನು ಪರಮಾತ್ಮ ಅಲ್ಲ, ಒಂದು ಜೀವನನ್ನು ಹೇಳ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ನೆಕ್ಸ್ಟ್ ಸೂತ್ರದಲ್ಲಿ ಸಮಾಧಾನ ಕೊಡ್ತಾ ಇದ್ದಾರೆ. ಗೌಣಶ್ಚೇನ್ನಾತ್ಮ ಶಬ್ದಾತ್ ಓಂ ಅನ್ನುವ ಸೂತ್ರ, ಆ ಪರಮಾತ್ಮ ಯಾವ ಪರಮಾತ್ಮನ ಬಗ್ಗೆ ನಾವು ನೋಡ್ತಾ ಬಂದಿದ್ದೀವೋ ಪರಮಾತ್ಮನ ತಿಳಿಯಬಹುದು, ಈಕ್ಷತೆಯನ್ನ ಅಶಬ್ದಂ ಶಬ್ದ ಪ್ರಮಾಣಗಳು, ಅಲ್ಲಿ ಶಬ್ದ ಅಂತ ಪ್ರಯೋಗ ಮಾಡಿದ್ದಾರೆ ಯಾಕಂದ್ರೆ ಅಶಬ್ದಂ ಅನ್ನುವ ಒಂದು ಶ್ರುತಿವಾಕ್ಯದಲ್ಲಿ ಅಶಬ್ದಂ ಅನ್ನುವ ಪ್ರಯೋಗ ಇದೆ. ಆದ್ದರಿಂದ ಅದಕ್ಕಾಗಿ ನಮಗೆ ಶಬ್ದ ಪ್ರಯೋಗ ಇದೆ. ಆದ್ದರಿಂದ ಓಂ ಈಕ್ಷತೆಯರ್ನ ಅಶಬ್ದಂ ಅಂದಿದ್ದಾರೆ ಹೊರತು ಓಂ ಈಕ್ಷತೆಯರ್ನ ಅವಾಚ್ಯಂ ಅಂತ ಹೇಳಿಲ್ಲ. ಯಾಕಂದ್ರೆ ಅಶಬ್ದಂ ಅಸ್ಪಶ್ಯಂ ಅರೂಪಂ ಅವ್ಯಯಂ ಈಶ ಇಲ್ಲಿ ಹೇಳೋದಾಗ ಅಶಬ್ದ ಅಂತ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಅಂದರೆ ಪೂರ್ವಪಕ್ಷದ ಮಾತು ಅಂದರೆ ನಮಗೆ ಸಂದೇಹ ಬರುವ ಸಂದೇಹ ತರುವಂತಹ ಮಾತು ಶಬ್ದ ಗೋಚರನಲ್ಲ ಅಂತ ಇದೆ. ಆದ್ದರಿಂದ ಅವನು ಶಬ್ದ ಗೋಚರನಲ್ಲ ಅನ್ನುವುದು ಅಲ್ಲ ಅಂಥೇಳಿ ಆ ಶ್ರುತಿ ವಾಕ್ಯಕ್ಕೆ ಅನುಸರಿಸಿ ಈಕ್ಷತೆಯನ್ನ ಅಶಬ್ದಂ ಅಂತ ಹೇಳಿದ್ದಾರೆ, ನ ಅವಾಚ್ಯಂ ಅಂತ ಹೇಳದೆ. ಆದ್ದರಿಂದ ಅಲ್ಲಿ ಅದರಿಂದ ಬರುವಂತಹ ಪರಮಾತ್ಮ ಅವನು ಗೌಣ ಅಂದರೆ ಗುಣ, ಗುಣ ಅಂದರೆ ಪ್ರಾಕೃತ ಗುಣಗಳು, ಸತ್ವರಜಸ್ತಮೋ ಗುಣಗಳಿಗೆ ಒಳಗಾಗಿರುವಂತಹ ಜೀವನೇ ಆಗಿದ್ದಾನೆ ಅಂಥೇಳಿ ಅಲ್ಲಿ ಉಕ್ತಂ ಆಕ್ಷಿಪ್ಯ ಸಮಾಧತ್ತಿ ಅಂಥೇಳಿ ಹೇಳಿದ ಮಾತುಗಳಿಗೆ ಆಕ್ಷೇಪ. ಏನು ಆಕ್ಷೇಪ? ಇದು ಗೌಣ ಅಂದರೆ ಈ ತಿಳಿಯಲ್ಪಡುವವನು, ಈಕ್ಷಣೀಯನಾದವನು, ಜ್ಞಾನಗೋಚರನಾದವನು, ಅವನು ಗೌಣ. ಗೌಣ ಅಂದರೆ ಗುಣಗಳಿಂದ ಕೂಡಿರುವವನು ಅಂದರೆ ಜೀವ, ಆರ್ಡಿನರಿ ಸೋಲ್. ಅವನು ಗೌಣ, ಅವನೇ ಈಕ್ಷಣೀಯನಾಗಿದ್ದಾನೆ. ಪರಮಾತ್ಮ ಈಕ್ಷಣೀಯ ವಿಷ್ಣುವಲ್ಲ, ಇದು ಈಕ್ಷಣೀಯನ ಈಕ್ಷಣೀಯತ್ವ ಹೇಳಿದ್ದು ವಿಷ್ಣು ಬಗ್ಗೆ ಅಲ್ಲ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನವಾಗಿ ಗೌಣ ಚೇತ್ ಗೌಣ ಪುರುಷಂ ಈಕ್ಷತ ಇತ್ಯಾದೌ ಈಕ್ಷಣೀಯ ತ್ರಿಗುಣಬದ್ಧ ಜೀವ ನ ವಿಷ್ಣು ಅತ ಈಕ್ಷಣೀಯತ್ವಂ ತತ್ರ ಅಸಿದ್ಧಂ ಇತಿ ಚೇತ್ ನ ಪುರುಷಂ ಈಕ್ಷತ. ಯಾಕಂದ್ರೆ ನಾವು ಆ ವಾಕ್ಯ ನೋಡಿದ್ವಿ ಪುರುಷಂ ಈಕ್ಷತ ಅಂತ ಹೇಳಿದಾಗ ಸ ಏತಸ್ಮಿನ್ ಜೀವಗಣಾತ್ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಪ್ರಶ್ನೆ ಪ್ರಶ್ನೆ ಬಂದಂತಹ ಪುರುಷಮೀಕ್ಷತ ಅನ್ನುವ ಮಾತು ಬಂತಲ್ಲವ, ಅಲ್ಲಿ ಪುರುಷಮೀಕ್ಷತ ಅಂತ ಹೇಳಿದಾಗ ಆ ಇತ್ಯಾದಿ ಶ್ರುತಿಯ ವಾಕ್ಯಗಳಲ್ಲಿ ಈಕ್ಷಣೀಯನಾದವನು ಅಂದರೆ ತಿಳಿಯಲ್ಪಡುವವನು ತ್ರಿಗುಣಬದ್ಧನಾದ ಜೀವ, ತ್ರಿಗುಣಗಳಿಗೆ ಒಳಗಾಗಿರುವಂತಹ ತ್ರಿಗುಣಬದ್ಧನಾದ ಜೀವ ಅವನನ್ನು ಗೌಣ ಅಂತ ಅದಕ್ಕೆ ಕರೆಯೋದು. ಗುಣಗಳು ಉಳ್ಳವನು ಗೌಣ, ತ್ರಿಗುಣಬದ್ಧನಾದ ಜೀವ ಅವನನ್ನು ತಿಳಿತಾ ಇದ್ದಾರಷ್ಟೇ ಹೊರತು ನ ವಿಷ್ಣು, ವಿಷ್ಣು ಬಗ್ಗೆ ಅಲ್ಲ ಹೇಳಿದ ಈಕ್ಷಣೀಯ ವಾಕ್ಯ, ಅದು ವಿಷ್ಣು ಬಗ್ಗೆ ಹೇಳ್ತಾ ಇರುವ ವಾಕ್ಯ ಅಲ್ಲ. ಅತ ಆ ಕಾರಣದಿಂದ ಈಕ್ಷಣೀಯತ್ವಂ ತಿಳಿಯಲ್ಪಡುವುದು ಅನ್ನುವ ಗುಣ ತತ್ರ ಅಂದರೆ ಆ ವಿಷ್ಣುವಿನಲ್ಲಿ ಅಸಿದ್ಧಂ, ಅದು ಸಿದ್ಧವಲ್ಲ, ಜೀವನಲ್ಲಿಯೇ ಸಿದ್ಧ ಅದು, ವಿಷ್ಣುವಿನಲ್ಲಿ ಅದನ್ನು ಹೇಳಕ್ಕಾಗೋದಿಲ್ಲ ಅಂತ ಹೇಳಿದರೆ ಇತಿ ಚೇತ್ ಹಾಗೆ ಹೇಳಿದರೆ ನ ಹಾಗಲ್ಲ. ಯಾಕೆ ಹಾಗಲ್ಲ ಅಂದರೆ ಆತ್ಮಶಬ್ದಾತ್ ನೋಡ್ರಿ, ಮುಂದೆ ಹೇಳಿದಂತೆ ಹೇತುವಾಕ್ಯ ಆಮೇಲೆ ಈಕ್ಷಣೀಯತ್ವ ಈಕ್ಷತೆ ನ ಅಶಬ್ದಂ ನ ಅಶಬ್ದಂ ಅಂತ ಹೇಳಿದಾಗ ನ ಅಶಬ್ದಂ ಅನ್ನುವುದು ಅದು ಪ್ರತಿಜ್ಞಾವಾಕ್ಯ. ಹೇತುವಾಕ್ಯ ಹೇಳಿ ಅಂದರೆ ನಾ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ ಹೇತುವಾಕ್ಯ ಪ್ರತಿಜ್ಞಾವಾಕ್ಯ ಅಂತ ಹೇಳಿದಾಗ ಪರ್ವತೋ ವಹ್ನಿವಾನ್ ಧೂಮವತ್ವಾತ್ ಅಂತೇಳಿ, ಪರ್ವತದ ಮೇಲೆ ಬೆಂಕಿ ಇದೆ ಹೊಗೆ ಇರುವುದರಿಂದ, ಪರ್ವತದ ಮೇಲೆ ಬೆಂಕಿ ಇದೆ ಅನ್ನುವುದು ಪ್ರತಿಜ್ಞಾವಾಕ್ಯ, ಹೊಗೆ ಇರುವುದರಿಂದ ಅನ್ನುವುದು ಕಾರಣ ಹೇತು, ಬಿಕಾಸ್ ಅಂತೀವಿ ನೋಡ್ರಿ, ದ ಮೌಂಟೇನ್ ಇಸ್ ಆನ್ ಫೈರ್ ಬಿಕಾಸ್ ದೇರ್ ಇಸ್ ಸ್ಮೋಕ್ ಆನ್ ದಟ್, ಸೊ ಬಿಕಾಸ್ ದೇರ್ ಇಸ್ ಸ್ಮೋಕ್ ಅನ್ನೋದು ಹೇತು ವಾಕ್ಯ ಅಂತೀವಿ ನಾವು, ದ ಮೌಂಟೇನ್ ಇಸ್ ಆನ್ ಫೈರ್ ಅನ್ನೋದು ಪ್ರತಿಜ್ಞಾವಾಕ್ಯ. ಪ್ರತಿಜ್ಞಾವಾಕ್ಯ ಹೇಳಿಬಿಟ್ಟು ಆಮೇಲೆ ಹೇತು ವಾಕ್ಯ ಹೇಳಿದ ಎಕ್ಸಾಂಪಲ್ ಅದು, ಹಾಗೆ ಹೇಳಬೇಕಂತ ರೂಲ್ ಇಲ್ಲ. ಅದಕ್ಕೆ ಈಕ್ಷತೆಯನ್ನ ಅಶಬ್ದಂ ಈಕ್ಷತೆಯೇ ಈಕ್ಷಣೀಯನಾದ್ದರಿಂದ ಅದು ಹೇತುವಾಕ್ಯ ಕಾರಣ. ಬಿಕಾಸ್ ಹಿ ಕ್ಯಾನ್ ಬಿ ನೋನ್, ಪರಮಾತ್ಮ ಕ್ಯಾನ್ ಬಿ ನೋನ್ ನ ಅಶಬ್ದಂ, ಅವನು ಶಬ್ದ ಗೋಚರನಲ್ಲ ಅನ್ನುವುದು ಅಲ್ಲ ಅಂದ್ರೆ ಮೊದಲು ಹೇತುವಾಕ್ಯ ಹೇಳಿಬಿಟ್ಟು ಆಮೇಲೆ ಪ್ರತಿಜ್ಞಾವಾಕ್ಯ ಹೇಳಿದ್ದಾರೆ. ಇಲ್ಲಿ ಗೌಣ ಚೇತ್ ನ ಆತ್ಮಶಬ್ದಾತ್ ಓಂ, ಇಲ್ಲಿ ಹಾಗೆ ಹೇಳಿದ್ದಾರೆ. ಆದರೆ ಗೌಣ ಚೇತ್ ನ ಅನ್ನುವುದು ಪ್ರತಿಜ್ಞಾವಾಕ್ಯ, ಆತ್ಮಶಬ್ದಾತ್ ಅನ್ನುವುದು ಅದು ಹೇತುವಾಕ್ಯ ಆಯಿತು. ಅಂದರೆ ಏನು, ಇಲ್ಲಿ ಪ್ರತಿಜ್ಞಾವಾಕ್ಯದಲ್ಲಿ ನೆಗೆಟಿವ್ ಆ್ಯಂಡ್ ನೆಗೇಷನ್ ಆಫ್ ದ ನೆಗೆಟಿವ್, ಅಂದರೆ ರಾಂಗ್ ಥಾಟ್ ಪ್ಲಸ್ ನೆಗೇಷನ್ ಆಫ್ ದ ರಾಂಗ್ ಥಾಟ್, ಅದು ಪ್ರತಿಜ್ಞಾವಾಕ್ಯ. ಗೌಣ ಚೇತ್ ನ ಅನ್ನುವುದು ಪ್ರತಿಜ್ಞಾವಾಕ್ಯ. ನೀವು ಗುಣಬದ್ಧನಾದ ಜೀವನೇ ತಿಳಿಯಲ್ಪಡುವವನು ಅಂತ ಹೇಳಿದರೆ ಅದು ಹಾಗಲ್ಲ ಅನ್ನುವುದು ಪ್ರತಿಜ್ಞಾವಾಕ್ಯ. ಅದಕ್ಕೆ ಹೇತುವಾಕ್ಯ ಏನು, ಆತ್ಮಶಬ್ದಾತ್, ಆತ್ಮಶಬ್ದ ಪ್ರಯೋಗ ಮಾಡಿದ್ದರಿಂದ. ಯಾಕಂದ್ರೆ ನಮಗೆ ಉದಾಹರಣೆ ಕೊಡುವಾಗ ಆತ್ಮಶಬ್ದದ ಉದಾಹರಣೆಯನ್ನು ಕೊಟ್ಟಿದ್ದೀರಿ. ಸೊ ಭಗವಂತನನ್ನು ತಿಳಿಯಬೇಕು ಅಂತ ಹೇಳಿದಾಗ ಆತ್ಮಶಬ್ದವನ್ನು ಕೂಡ ಉದಾಹರಣೆ ಕೊಟ್ಟಿದ್ದೀವಿ. ಆತ್ಮಶಬ್ದ ಏನೇ ಹೇಳುತ್ತೆ, ಭಗವಂತ ಆತ್ಮಾನಂ ಇಲ್ಲಿ ಹೇಳುವಾಗ, ಆತ್ಮಶಬ್ದವನ್ನು ಹೇಳುವಾಗ ನಮಗೆ ಹೇಳುವಂತಹ ಮಾತು, ಸ ಏತಸ್ಮಿನ್ ಜೀವ ಘನಾತ್ ಪರಾತ್ ಪರಂ ಪುರುಷಂ ಪುರುಷಮೀಕ್ಷತೆ ಅನ್ನುವುದು ಪುರುಷ ಅಂತ ಹೇಳಿ ಜೀವ ಅಂತ ನೀವು ಹೇಳಿದರೆ ಪ್ರಶ್ನೋಪನಿಷತ್ತಿಂದ ನೆಕ್ಸ್ಟ್ ವಾಕ್ಯ ಬೃಹದಾರಣ್ಯಕೋಪನಿಷತ್ತಿನಿಂದ ಬರುವಂತಹ ವಾಕ್ಯ, ಆತ್ಮನ್ಯೇವಾತ್ಮಾನಂ ಪಶ್ಯೇತ್. ಆತ್ಮ ಅಂದರೆ ಪರಮಾತ್ಮ, ಆತ್ಮಶಬ್ದ ಪರಮಾತ್ಮನಲ್ಲಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಆತ್ಮಶಬ್ದವೂ ಇದೆ. ಆದ್ದರಿಂದ ನಮಗೆ ಇಲ್ಲಿ ತಿಳಿಯುವಂತಹ ವಿಷಯ, ಆತ್ಮಶಬ್ದ ವಾಚ್ಯನಾದ ಪರಮಾತ್ಮನನ್ನು ಇದು ಹೇಳುತ್ತೆ. ಆತ್ಮಾನಂ ಪಶ್ಯೇತ್ ಇತ್ಯಾದವು ಇತ್ಯಾದವು ಅಂತ ಹೇಳಿದ ಮೂಲಕವಾಗಿ ಎಟ್ಸೆಟ್ರಾ, ಎಟ್ಸೆಟ್ರಾ ಅಂದರೆ ಯಾವುದು, ಎಟ್ಸೆಟ್ರಾ ಅಂತ ಹೇಳಿದರೆ ಬ್ರಹ್ಮಶಬ್ದ ಆಗಲಿ, ಪರಮಾತ್ಮ ಬ್ರಹ್ಮಶಬ್ದ ವಾಚ್ಯನೂ ಆಗಿದ್ದಾನೆ. ಆತ್ಮಶಬ್ದ ಅನ್ನೋದು ಒಂದು ಉಪಲಕ್ಷಣ, ಎಕ್ಸಾಂಪಲ್ ಅಷ್ಟೇ. ಪುರುಷ ಶಬ್ದ, ಬ್ರಹ್ಮ ಶಬ್ದ, ಪುರುಷ ಶಬ್ದ ಜೀವನಿಗೆ ಮಾತ್ರ ಅಲ್ಲ, ಪುರುಷ ಅನ್ನುವುದು ಪುರುಷ ಸೂಕ್ತದಲ್ಲಿ ಬಂದಂತೆ ಪರಮಾತ್ಮನನ್ನೇ ಪುರುಷ ಶಬ್ದ ಹೇಳುತ್ತೆ. ಆದ್ದರಿಂದ ಪುರುಷ ಶಬ್ದ ಲೌಕಿಕದಲ್ಲಿ ಜೀವರಿಗೆ ಬಹಳ ಉಪಯೋಗ ಮಾಡಬಹುದು, ಆದರೆ ಶ್ರುತಿಗಳಲ್ಲಿ ಪುರುಷ ಶಬ್ದ ಪುರಿ ಶೇತೆ ಅದು ಪರಮಾತ್ಮ ಎಲ್ಲ ದೇಹಗಳಲ್ಲಿಯೂ ನೆಲೆಸಿರುವ, ನಾವು ಒಂದು ದೇಹದಲ್ಲಿ ಇರ್ತೀವಿ ಅದಕ್ಕೆ ನಾವು ಪುರುಷ ಅಂತ ಕರೆಯೋದು ನಮ್ಮನೆ, ಅದು ಬಹಳ ಲಿಮಿಟೆಡ್ ಯೂಸೇಜ್ ನಮಗೆ ಮಾಡುವಂಥದ್ದು. ಭಗವಂತ ಅವನು ಎಲ್ಲ ದೇಹಗಳಲ್ಲಿ ನಿಲ್ಲಿಸಿರ್ತಾನೆ. ಆದ್ದರಿಂದ ಅವನು ಪುರುಷ, ಅವನು ಪೂರ್ಣವಾದ ಪುರುಷ. ಪುರುಷ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಪೂರ್ಣನಾದವನು, ಪೂರ್ಣನಾದವನು ಅಂತ ತಗೊಂಡ್ರೆ ಅದು ಕೇವಲ ಪರಮಾತ್ಮನಿಗೆ ಆಗುತ್ತೆ, ಜೀವನಿಗೆ ಅನ್ವಯವೇ ಆಗೋದಿಲ್ಲ. ದೇಹದಲ್ಲಿರುವವನಂದ್ರೆ ಒಂದು ದೇಹದಲ್ಲಿರುವವನೊಬ್ಬ ಜೀವ ಅಷ್ಟೇ, ಎಲ್ಲ ದೇಹಗಳಲ್ಲಿ ಇರುವವನಾಗಿದ್ದಾನಂದ್ರಿಂದ ಅದು ಕೂಡ ಅವನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ. ಆದ್ದರಿಂದ ಪುರುಷ ಶಬ್ದ ಪರಮಾತ್ಮನಿಗೆ ತಿಳಿಸಿಕೊಡುತ್ತೆ. ಬ್ರಹ್ಮ ಶಬ್ದ, ಸೊ ಬ್ರಹ್ಮನನ್ನು ತಿಳಿಯಬೇಕು ಅಂತ ವಾಕ್ಯಗಳಿದೆ, ಆದ್ದರಿಂದ ಅದು ಕೂಡ ಬ್ರಹ್ಮಶಬ್ದವು ಪರಮಾತ್ಮನನ್ನು ತಿಳಿಸಿಕೊಡುತ್ತೆ. ಎಲ್ಲ ಕಾರಣಗಳಿಂದಲೂ ಅಲ್ಲಿ ಬರುವಂತಹ ಶಬ್ದ ಅದು ಈಕ್ಷಣೀಯ ಶಬ್ದ, ಆತ್ಮಶಬ್ದ ಇರುವ ಕಾರಣದಿಂದ, ಆ ಕಾರಣದಿಂದ ಅದು ವಿಷ್ಣುವನ್ನು ಹೇಳುತ್ತೆ, ಆತ್ಮಶಬ್ದ ವಾಚ್ಯನಾದ ವಿಷ್ಣುವನ್ನು ಹೇಳುತ್ತೆ ಹೊರತು ಅದು ಜೀವನನ್ನು ಹೇಳುವುದಿಲ್ಲ. ಗೌಣ ಚೇತ್ ನ ಆತ್ಮಶಬ್ದಾತ್, ಚೇತ್ ನ ಅಲ್ಲ, ಚೇನ್ ನ ಅಂತ ಅಲ್ಲಿ ನೀವು ಒಂದು ಕಾಮ ತರ ಇಟ್ಕೊಂಡ್ರೆ, ಆತ್ಮಶಬ್ದಾತ್ ಆತ್ಮಶಬ್ದ ಪ್ರಯೋಗ ಮಾಡಿದ್ದರಿಂದ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅಷ್ಟು ಹೇಳಿದ ಮೇಲೆ ಮತ್ತು ಯಾಕೆ ಜೀವ ಇರಬಾರದು, ಪುರುಷ ಅಂದ್ರೆ ಆತ್ಮಶಬ್ದ, ಆತ್ಮಶಬ್ದ ಕೂಡ ಜೀವನಿಗೆ ಅನ್ವಯ ಮಾಡುವ ಪ್ರಸಂಗಗಳು ಬರುತ್ತೆ, ಯಾಕಂದ್ರೆ ಜೀವಾತ್ಮ ಆತ್ಮ ಅಂತೀವಿ. ಸೊ ನಮಗೆ ಸಂದೇಹ ಬರ್ಬೋದು, ಇಲ್ಲ ಇನ್ನೊಬ್ಬರು ಪ್ರಶ್ನೆ ಕೇಳಬಹುದು, ನಾನು ತಥಾಪಿ ಜೀವ ಕಿಂನ ಇತ್ಯತಃ, ಹಾಗಿದ್ದರೂ ಕೂಡ ನೀವು ಇಷ್ಟು ಪ್ರಾಕ್ ತದಿತಿ ಅನ್ವಯಾಯ ಅಶಬ್ದಂ ಇತಿ ಉಕ್ತವು ಅಪಿ ಇಹ ಆತ್ಮ ಪದಾತ್ ಪದ ಅನ್ವಯಾಯ ಗೌಣ ಇತಿ ಪುಣ್ಯ ನಿರ್ದೇಶ ಅಂತೇಳಿ ಇನ್ನೊಂದು ವಿಶೇಷವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜಸ್ಟ್ ಅದನ್ನು ಮೆನ್ಷನ್ ಮಾಡ್ತೀನಿ ಏನು ಅಂತೇಳಿ, ನಾವು ತತ್ ಅಂತ ಒಂದು ಶಬ್ದ ನೋಡಿದ್ದೀವಿ ಮೊದಲು, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಅದು ತತ್ ಸಮನ್ವಯ ತೋಮ್ ಎಲ್ಲ ಮಾಡಿದಾಗ ತತ್ ತತ್ ಅಂತೇಳಿ, ತತ್ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ನಪುಂಸಕಲಿಂಗ ಶಬ್ದ. ಸೊ ಅಲ್ಲಿ ನಪುಂಸಕಲಿಂಗ ಶಬ್ದವನ್ನು ಪ್ರಯೋಗ ಮಾಡಿದರೆ ತತ್ ಅಂತ ಹೇಳಿದಾಗ, ಆದರೆ ಇಲ್ಲಿ ಗೌಣ ಅಂತ ಹೇಳಿದಾಗ ಅದು ಪುಂಲಿಂಗ ಶಬ್ದ. ಸೊ ಆದ್ದರಿಂದ ಗೌಣ ಈಕ್ಷಣೀಯತ್ವ ಅಂತ ಹೇಳಿದಾಗ ನಪುಂಸಕಲಿಂಗ ಶಬ್ದ ಪ್ರಯೋಗ ಮಾಡಿ ಗೌಣ ಅಂಥೇಳಿ ಪುಂಲಿಂಗ ಶಬ್ದ ಪ್ರಯೋಗ ಮಾಡಿದ್ದಾರಲ್ವ, ಯಾಕೆ ಅಂತ ಹೇಳಿದರೆ ಆತ್ಮಶಬ್ದ ಪುಂಲಿಂಗ, ಅಲ್ಲಿ ಈಕ್ಷಣೀಯತ್ವ ಹೇಳುವಾಗ ತತ್ ಬ್ರಹ್ಮ ಅನ್ನುವ ಶಬ್ದ ನಪುಂಸಕಲಿಂಗದಲ್ಲಿದೆ, ಆದ್ದರಿಂದ ಅಲ್ಲಿ ನಪುಂಸಕಲಿಂಗ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಆತ್ಮಾನಂ ಪಶ್ಯೇತ್ ಅನ್ನುವ ಶ್ರುತಿಯ ವಾಕ್ಯದಲ್ಲಿ ಆತ್ಮಶಬ್ದ ಅದು ಪುಂಲಿಂಗ ಶಬ್ದ. ಅದಕ್ಕಾಗಿ, ಯಾಕಂದ್ರೆ ನೋಡಿ ಸೂತ್ರವೇ ಹಾಗಿದೆ, ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ ಅಂತ ಹೇಳಿದಾಗ ಆತ್ಮಶಬ್ದ ಅಂತ ಹೇಳಿದ್ದಾರೆ, ಆತ್ಮ ಪುಂಲಿಂಗ ಶಬ್ದ, ಅದಕ್ಕಾಗಿ ಗೌಣ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಗೌಣ ಅಂತ ಪುಂಲಿಂಗ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತೇಳಿ ಪುಂಲಿಂಗ ಶಬ್ದ ಪ್ರಯೋಗ ಮಾಡಿದ್ದಕ್ಕೆ ಕಾರಣವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದಾದ ಮೇಲೆ ನಾನು ತಥಾಪಿ ಜೀವ ಕಿಂ ನ ಇತ್ಯತಃ, ಯಾಕೆ ಜೀವನೇ ಆಗಬಾರದು ಅಂತ ಇನ್ನೂ ಇನ್ಸಿಸ್ಟ್ ಮಾಡಿದರೆ, ಸಂಬಡಿ ಇನ್ಸಿಸ್ಟ್, ಅದಕ್ಕೆ ಏಳನೇ ಸೂತ್ರ ಸಮಾಧಾನ ಕೊಡುತ್ತೆ. ಓಂ ತನ್ ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ ಅಂತೇಳಿ. ತತ್ ನಿಷ್ಠಸ್ಯ ತನ್, ತತ್ ಅಂದ್ರೆ ಏನು, ಆತ್ಮ, ಆತ್ಮನಿಷ್ಠಸ್ಯ ಅಂತೇಳಿ. ಅದಕ್ಕೆ ಅಲ್ಲಿ ಸಮಾಸ ಮಾಡಿದಾಗ ತತ್ ಶಬ್ದ ಇದೆ ನೋಡ್ರಿ, ತತ್ ಶಬ್ದ ಅನ್ನೋದು ಸಮಾಸದಲ್ಲಿ ಹೇಗಾದ್ರೂ ಆಗ್ಬೋದು, ಪುಂಸ್ತ್ರೀ ನಪುಂಸಕನಲ್ಲಿ ಮೂರು ಲಿಂಗಗಳಿಗೂ ಬರುವಂತದ್ದು. ತನ್ನಿಷ್ಠಸ್ಯ ಅವನಿಗೆ ಅವಳಿಗೆ ಅದಕ್ಕೆ ಎಲ್ಲದಕ್ಕೂ ತನ್ನಿಷ್ಠ ಅನ್ನೋ ಶಬ್ದ ಪ್ರಯೋಗ ತತ್ ಅನ್ನುವ ಸಮಾಸದಲ್ಲಿ ಮಾಡಿದಾಗ ತನ್ನಿಷ್ಠಸ್ಯ ಅದರಲ್ಲಿ ನಿಷ್ಠ ಉಳ್ಳವನಿಗೆ ಅಂದ್ರೆ ಆತ್ಮನಿಷ್ಠಸ್ಯ ಮೋಕ್ಷ ಉಪದೇಶಾತು, ಈ ಆತ್ಮವನ್ನು ಆಶ್ರಯ ಮಾಡಿಕೊಳ್ಳುವುದರ ಮೂಲಕವಾಗಿ ಮೋಕ್ಷಕ್ಕೆ ಹೋಗಬಹುದು, ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಜೀವನನ್ನು ತಿಳ್ಕೊಂಡು ಮೋಕ್ಷಕ್ಕೆ ಹೋಗೋದು ಸಾಧ್ಯ ಆಗೋದಿಲ್ಲ. ಪರಮಾತ್ಮನನ್ನು ತಿಳಿದು ಮೋಕ್ಷಕ್ಕೆ ಹೋಗಬಹುದೇ ಹೊರತು ಜೀವನನ್ನು ತಿಳಿದು ಮೋಕ್ಷಕ್ಕೆ ಹೋಗಲಿಕ್ಕೆ ಹೇಗಾಗತ್ತೆ? ಆದ್ದರಿಂದ ತನ್ನಿಷ್ಠಸ್ಯ ಅಂದ್ರೆ ಆತ್ಮನಿಷ್ಠಸ್ಯ ಅಂತ ಹೇಳುವುದರ ಮೂಲಕವಾಗಿ ಈ ಶಬ್ದ, ಈ ಸೂತ್ರ ನಮಗೆ ಹೇಳುವಂತಹ ಮಾತೇನೆಂದ್ರೆ, ಈ ಮುಂದಿನ ಸೂತ್ರದಲ್ಲಿರುವಂಥದ್ದು ಅಲ್ಲಿ ಆತ್ಮ ಶಬ್ದ ಅದು ಪರಮಾತ್ಮನನ್ನೇ ಹೇಳುತ್ತೆ ಹೊರತು ಜೀವನನ್ನು ಹೇಳೋದಿಲ್ಲ ಅನ್ನೋದು ನಮಗೆ ತಿಳಿಸ್ಕೊಡುತ್ತೆ. ಸೊ ತನ್ನಿಷ್ಠಸ್ಯ ಮೋಕ್ಷ ಉಪದೇಶ ಆತು, ಈ ಮೋಕ್ಷದ ಉಪದೇಶ, ಮೋಕ್ಷವನ್ನು ಪಡೆಯುವುದಕ್ಕೆ ಈ ಆತ್ಮನ ಉಪಾಸನೆಯನ್ನು ಮಾಡಿಯೇ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳ್ತಾರಾದ ಕಾರಣದಿಂದ ಸಾಮಾನ್ಯ ಜೀವನನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಪಡೆಯುವುದು ಸಾಧ್ಯವಿಲ್ಲ. ಆದ್ದರಿಂದ ಈ ಪುರುಷ ಶಬ್ದವಾಗಲಿ ಆತ್ಮ ಶಬ್ದವಾಗಲಿ ಪರಮಾತ್ಮನನ್ನೇ ತಿಳಿಸಿಕೊಡುತ್ತೆ ಹೊರತು ಅದು ಸಾಮಾನ್ಯ ಜೀವನನ್ನು ತಿಳಿಸಿಕೊಡುವುದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ಹೇಳಿದ ಮೇಲೆ ನೆಕ್ಸ್ಟ್ ಸೂತ್ರ ಅಧಿಕರಣದಲ್ಲಿ ಬ್ರಹ್ಮಸೂತ್ರದಲ್ಲಿ ಆಚಾರ್ಯರು ಹೇಳಿದ್ದಾರೆ ಅನ್ನುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡೋಣ. ಸೊ ದಟ್ ವಿಲ್ ಗಿವ್ ಸೊ ನಾವು ಮಾಮೂಲಾಗಿ ಆಚಾರ್ಯರ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಸಂಕ್ಷೇಪವಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೇವೆ. ಆದ್ದರಿಂದ ಆಚಾರ್ಯದ ಭಾಷೆ ತೆಗಿತಾ ಇದ್ದೆ ಒಂದು ನಿಮಿಷ. ಗೌಣಶ್ಚೇನ್ ಆತ್ಮಶಬ್ದಾತ್ ಓಂ ಅನ್ನುವುದಕ್ಕೆ ಆಚಾರ್ಯರು ಭಾಷೆಯಲ್ಲಿ ಹೇಳುವಂತಹದ್ದು, ನಚ ಗೌಣ ಆತ್ಮ ದೃಶ್ಯ ವಾಚ್ಯಶ್ಚ ನ ನಿರ್ಗುಣ ಇತಿ ಯುಕ್ತಂ ಆತ್ಮಶಬ್ದಾತ್ ಅಂತ ಹೇಳಿದರೆ, ಗೌಣ ಗುಣ ಸಂಬಂಧನಾದ ಆತ್ಮ ಜೀವನು ಇಲ್ಲಿ ವಾಚ್ಯನಲ್ಲ ಅಂತ ಹೇಳಿ, ನ ನಿರ್ಗುಣ ಅಂದ್ರೆ ನಿರ್ಗುಣನಾದ ಪರಮಾತ್ಮನ ಬಗ್ಗೆ ಅಲ್ಲ ಅಂತ ಹೇಳಿದರೆ, ಹಾಗೆ ಅಲ್ಲ ಆತ್ಮಶಬ್ದಾತ್, ನಿರ್ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಗೆ ಅತೀತನಾಗಿರುವವನು ಪರಮಾತ್ಮ ವಿಷ್ಣುವು ಅವನು ಅಲ್ಲ. ನ ನಿರ್ಗುಣ ನಿರ್ಗುಣನಾದ ಪರಮಾತ್ಮನಲ್ಲ, ಇದು ಅದ್ವೈತ ನಿರ್ಗುಣ ಬಗ್ಗೆ ಹೇಳ್ತಾ ಇಲ್ಲ, ನಿರ್ಗುಣ ವಾಚ್ಯನಾದ ಪರಮಾತ್ಮ ಅವನು ಅಲ್ಲ ಅಂತ ಹೇಳಿ ಹೇಳಿದರೆ ಇಲ್ಲ, ಇದು ನಿರ್ಗುಣನಾದ ಪರಮಾತ್ಮನನ್ನೇ ಹೇಳುವುದು ಆತ್ಮಶಬ್ದವಿರುವುದರಿಂದ ಅಂಥೇಳಿ, ಯೋ ಗುಣೈ ಸರ್ವತೋಹೀನೋ ಯಶ್ಚ ದೋಷ ವಿವರ್ಜಿತ ಹೇಯೋಪದೇಯರಹಿತ ಸ ಆತ್ಮ ಇತ್ಯಭಿಧೀಯತ ಏತದ್ ಅನ್ಯಸ್ವಭಾವೋ ಯಃ ಸಹ ಅನಾತ್ಮ ಇತಿ ಸತಾಂ ಮತಂ ಅನಾತ್ಮ್ಯಾಂ ಆತ್ಮಶಬ್ದಸ್ತು ಸೋಪಚಾರ ಪ್ರಯುಜ್ಯತ ಇತಿ ವಾಮನೆ ಅಂತ ವಾಮನ ಪುರಾಣದಿಂದ ಒಂದು ಕೋಟ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಭಗವಂತ ಎಲ್ಲ ಪ್ರಾಕೃತ ಗುಣಗಳಿಂದಲೂ ರಹಿತನಾಗಿದ್ದಾನೆ, ಅವನು ಪ್ರಾಕೃತ ಗುಣಗಳು ಇಲ್ಲದವನು, ಆದ್ದರಿಂದ ದೋಷಗಳು ಇಲ್ಲದವನು. ಪ್ರಾಕೃತ ಗುಣಗಳ ಜೊತೆಯಲ್ಲಿ ದೋಷಗಳು, ಪ್ರಾಕೃತ ಗುಣಗಳಿಗೆ ಒಳಪಟ್ಟಿದ್ದಾನೆ ದೋಷಗಳಿದ್ದಂತೆ, ಆದ್ದರಿಂದ ಅವನು ದೋಷಗಳು ಇಲ್ಲದವನು. ಹೇಯ ನೀಚವಾದದ್ದರಿಂದ ಉಪಾದೇಯಗಳು ಇಲ್ಲದೇ ಇರುವಂಥವನು, ಅಂಥವನೇ ಆತ್ಮ ಅಂತ ಕರೆಯಲ್ಪಡ್ತಾನೆ ಭಗವಂತ. ಈ ಅನ್ಯ ಸ್ವಭಾವ ಬೇರೆಯವರು ಆತ್ಮ ಅಂತ ಯಾರನ್ನು ಕರೀತಾರೋ, ಏತದ್ ಅನ್ಯ ಸ್ವಭಾವ ಯ ಸ್ವ ಅನಾತ್ಮೇತಿ ಸತಾಂ ಮತಂ, ಬೇರೆ ಜೀವನಾದವನು ಅವನು ಈ ಅರ್ಥದಲ್ಲಿ ಅವನು ಅನಾತ್ಮನೇ ಆಗಿದ್ದಾನೆ. ಆದ್ದರಿಂದ ಅನಾತ್ಮನ್ ಆತ್ಮನ್ ಆತ್ಮಶಬ್ದಸ್ತು ಸೋಪಚಾರ ಪ್ರಯುಜ್ಯತ ಅಂಥೇಳಿ, ಆದ ಜೀವನಿಗೂ ಆತ್ಮಶಬ್ದ ಪ್ರಯೋಗ ಮಾಡಿದ್ದಾರಲ್ಲವಾ ಅಂದರೆ ಉಪಚಾರ, ಔಪಚಾರಿಕ ಅಂತ. ಔಪಚಾರಿಕ ಅಂದರೆ ಜಸ್ಟ್ ಲೈಕ್ ದಟ್, ಕ್ಯಾಶುವಲ್ ಯೂಸೇಜ್. ಅನಾತ್ಮನಾದರೂ ಜೀವನಿಗೆ ಆತ್ಮ, ಅನಾತ್ಮ ಅಂತ ಹೇಳಿದರೆ ಈ ಲಕ್ಷಣಗಳೆಲ್ಲ ಇಲ್ಲದವನು, ಪೂರ್ಣತ್ವ ದೋಷಗಳು ವಿವರ್ಜಿತತ್ವ ಗುಣರಹಿತತ್ವ ಇವೆಲ್ಲವೂ ಯಾರಿಗಿರುತ್ತೋ ಅವನ ಆತ್ಮ, ಜೀವನ ಅವನ ಅನಾತ್ಮ ಈ ದೃಷ್ಟಿಯಲ್ಲಿ, ಆದರೂ ಜೀವನಿಗೆ ಆತ್ಮ ಅಂತೀವಿ. ಅಂದರೆ ಆ ಅರ್ಥದಲ್ಲಿ, ಯಾವ ಅರ್ಥದಲ್ಲಿ, ಗುಣರಹಿತತ್ವ ದೋಷ ವಿವರ್ಜಿತತ್ವ ಇತ್ಯಾದಿ ಅರ್ಥಗಳಲ್ಲಿ ಅನಾತ್ಮ ಜೀವ, ಆದರೂ ಕೂಡ ಅವನಿಗೆ ಆತ್ಮ ಶಬ್ದವನ್ನು ಪ್ರಯೋಗ ಮಾಡುವುದು ಔಪಚಾರಿಕ ಅಂದರೆ ಕ್ಯಾಶುವಲ್ ಯೂಸೇಜ್ ಅಷ್ಟೇ. ಏನೋ ಒಂದು ರೆಫರ್ ಮಾಡಬೇಕು ಜೀವಾತ್ಮ ಆತ್ಮ ಅಂದರೆ ಕ್ಯಾಶುವಲ್ ಮೆನ್ಷನ್ ಅಂತ ನೋಡ್ರಿ, ಆ ವಿಧವಾಗಿ ಮಾಡುವಂಥದ್ದು ಅಂಥೇಳಿ, ದೇವಾವ ಬ್ರಹ್ಮಣೋ ರೂಪೇ ಆತ್ಮ ಚ ಏವ ಅನಾತ್ಮ ಚ ತತ್ರ ಯಹ ಸ ಆತ್ಮ ಸ ನಿತ್ಯ ಶುದ್ಧ ಕೇವಲೋ ನಿರ್ಗುಣಶ್ಚ ಅಂಥೇಳಿ. ಯಾರಾದರೆ ನಿತ್ಯನು ಶುದ್ಧನು ಯಾವಾಗಲೂ ಇರುವವನು ಕೇವಲ ಅಂದರೆ ಅವನೇ ಪ್ರಧಾನನಾದವನು, ಅಂತಹ ನಿರ್ಗುಣನಾದ ಪರಮಾತ್ಮ ಅವನು ಆತ್ಮ ಆಗಿದ್ದಾನೆ. ಅತಃ ಯೋ ಅನೀದೃಶ ಸೋ ಅನಾತ್ಮ, ಈ ವಿಧವಾಗಿ ಯಾರು ಇಲ್ಲವೋ ಅವನ ಅನಾತ್ಮ ಅಂಥೇಳಿ ತಲವಕಾರ ಬ್ರಾಹ್ಮಣದಲ್ಲಿ ಬರುವಂಥದ್ದು. ಆದ್ದರಿಂದ ಅಲ್ಲಿ ಆಚಾರ್ಯರು ಈ ಗೌಣಸ್ಯನ್ನ ಆತ್ಮಶಬ್ದ ಅಥವಾ ಅನ್ನುವುದಕ್ಕೆ ಅದನ್ನು ಹೇಳಿದ್ದಾರೆ. ಅದ ಹೇಳಿದ ಮೇಲೆ ನೆಕ್ಸ್ಟ್ ಸೂತ್ರಕ್ಕೆ ಆಚಾರ್ಯನು ಹೇಳಿದ್ದಾರೆ ನಾವು ನೋಡೋಣ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ವಂ ಅನ್ನುವುದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ನಹಿ ಗೌಣ ಆತ್ಮನಿಷ್ಠಸ್ಯ ಮೋಕ್ಷ. ಅಂದರೆ ನೀವು ಗೌಣ ಆತ್ಮ ಅಂತ ಇನ್ನೂ ಇನ್ಸಿಸ್ಟ್ ಮಾಡಿದರೆ ಗೌಣ ಆತ್ಮ ತ್ರಿಗುಣಾತ್ಮಕನಾದ ಆತ್ಮನಿಂದ ಮೋಕ್ಷ ಬರುವುದಿಲ್ಲ ಅಂತ ಹೇಳಿ ಬೃಹದಾರಣ್ಯಕೋಪನಿಷತ್ ಮಾತ್ರ ಹೇಳ್ತದೆ. ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೇ ಗಹನೆ ಪ್ರವಿಷ್ಟ ಸ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ ತಸ್ಯ ಲೋಕ ಸೌ ಲೋಕ ಏವ ಅಂತ ಹೇಳಿ, ಎಲ್ಲರ ಒಳಗೆ ಇರುವವನು ಯಾರ ಬಗ್ಗೆ ಆದರೆ ಜ್ಞಾನವನ್ನು ಪಡೆದವರಾಗಿ ಯಾರಾದರೆ ಇರ್ತಾರೋ ಅವರು ಅಸ್ಮಿನ್ ನಮ್ಮ ಈ ದೇಹದಲ್ಲಿ ಸಂದೋಹೆ ನಮ್ಮ ದೇಹದ ಹೃದಯ ಆಕಾಶದಲ್ಲಿ ನೆಲೆಸಿರುವಂತಹ ಆ ಪರಮಾತ್ಮನನ್ನು ಅವನನ್ನು ಅವನೆಂಥವನು ಅಂದರೆ ಸ ವಿಶ್ವಕೃತ್ ಪ್ರತಿಯೊಬ್ಬರ ಹೃದಯ ಕಮಲದಲ್ಲಿ ದೇಹದಲ್ಲಿ ನೆಲೆಸಿರುವ ಪರಮಾತ್ಮನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನಾಗಿದ್ದಾನೆ ಸರ್ವಸ್ಯ ಕರ್ತ ಅಂತ ಅವನು ಎಲ್ಲರಿಗೂ ಕರ್ತನಾಗಿರುವವನು ಪರಮಾತ್ಮ ಅವನ ಲೋಕ ಮೋಕ್ಷ ಲೋಕ ಯಾವುದಿದೋ ಅದೇ ನಿಜವಾದ ಮೋಕ್ಷ ಅದೇ ಎಲ್ಲರೂ ಪಡೆಯಬೇಕಾಗಿದ್ದಾಗಿದೆ ಅಂಥೇಳಿ ಅಲ್ಲಿ ಬರುವಂತಹ ಮಾತುಗಳು. ಆದ್ದರಿಂದ ಭಗವಂತನ ನಿಷ್ಠೆ ಅವನ ಮೇಲೆ ಮನಸ್ಸಿಟ್ಟರೆ ಮಾತ್ರ ಮೋಕ್ಷ ಬರುತ್ತೆ ಅನ್ನೋದು ಹೇಳಿದ್ದಾರೆ. ಆದ್ದರಿಂದ ಇತಿ ಆತ್ಮನಿಷ್ಠಸ್ಯ ಮೋಕ್ಷ ಉಪದಿಶ್ಯತೆ ಅಯಂ ಆತ್ಮ ಬ್ರಹ್ಮ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಬರುವಂಥದ್ದು ಬೃಹದಾರಣ್ಯ ಉಪನಿಷತ್ತು ಬರುವ ವಚನಗಳನ್ನು ಹೇಳಿದ್ದಾರೆ. ಹೇಳಿಬಿಟ್ಟು ಆಚಾರ್ಯರು ಬ್ರಹ್ಮ ಇತಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಬ್ರಹ್ಮ ಶಬ್ದ ಪರಮಾತ್ಮ ಶಬ್ದ ಅದಕ್ಕೆ ಆತ್ಮ ಅನ್ನೋ ಶಬ್ದಕ್ಕೆ ಪರಮ ಸೇರಿಸಿದ ಪರಮಾತ್ಮವನು ಜೀವಾತ್ಮರು ನಾವು ಔಪಚಾರಿಕ ಆತ್ಮರು ಅವನು ಪರಮಾತ್ಮ ಶುದ್ಧವಾದ ಆತ್ಮ. ಆದ್ದರಿಂದ ಬ್ರಹ್ಮ ಇತಿ ಪರಮಾತ್ಮ ಇತಿ ಭಗವಾನ್ ಇತಿ ಶಬ್ದತೆ ಈ ಎಲ್ಲ ಶಬ್ದಗಳು ಅವನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ ಅಂತ ಹೇಳಿ ಭಾಗವತದ ಇನ್ನೊಂದು ಮಾತುಗಳನ್ನು ಪ್ರಮಾಣವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ದತ್ತಂ ದೂರ್ವಾಸಸಂ ಸೋಮಂ ಆತ್ಮ ಈಶ ಬ್ರಹ್ಮ ಸಂಭವಾನ್ ಅಂತ ಹೇಳಿ, ಅಲ್ಲಿ ಆತ್ಮನಿಂದ ದತ್ತಾತ್ರೇಯನು ಈಶ್ವರನಿಂದ ದುರ್ವಾಸನು ಬ್ರಹ್ಮನಿಂದ ಅಂದರೆ ಅಲ್ಲಿ ಬ್ರಹ್ಮನ ಆವೇಶ ಚಂದ್ರನ ಬ್ರಹ್ಮನ ಅವತಾರವಲ್ಲ ಬ್ರಹ್ಮನ ಆವೇಶ ಮಾತ್ರ ಚಂದ್ರನಲ್ಲಿದೆ. ಸೋಮ ಬ್ರಹ್ಮ ಸಂಭವಾನ್ ಇವರೆಲ್ಲರೂ ಈ ತ್ರಿಮೂರ್ತಿಗಳಿಂದ ಅತ್ರಿ ಮಹರ್ಷಿಗೆ ಅಲ್ಲಿ ಅವತಾರ ಮಾಡಿದ ಭಗವಂತನ ರೂಪಗಳು ಹೇಳ್ತಾ ದತ್ತಾತ್ರೇಯ ಪರಮಾತ್ಮ ಅವನು ಆತ್ಮನಿಂದ ಅಲ್ಲಿ ಆತ್ಮಶಬ್ದ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಆತ್ಮಶಬ್ದ ವಿಷ್ಣುವಿಗೆ ಅನ್ವಯವಾಗುತ್ತೆ ನೋಡ್ರಿ. ಆತ್ಮ ಈಶ್ವರ ರುದ್ರಿಗಾಗೂ ಬ್ರಹ್ಮಗೂ ಪ್ರಯೋಗ ಮಾಡಿಲ್ಲ. ಆತ್ಮನಿಂದ ದತ್ತಾತ್ರೇಯ, ರುದ್ರನಿಂದ ದುರ್ವಾಸ, ಬ್ರಹ್ಮನಿಂದ ಚಂದ್ರ, ಈ ವಿಧವಾಗಿ ಅವರು ಸಂಭವಿ ಅವತಾರವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಚೇತನಸ್ತು ದ್ವಿಧಾ ಪ್ರೋಕ್ತೋ ಜೀವ ಆತ್ಮೇತಿ ಚ ಪ್ರಭೋ ಅಂಥೇಳಿ, ಚೇತನರು ಎರಡು ವಿಧವಾಗಿದ್ದಾರೆ. ಜೀವ ಒಂದು, ಆತ್ಮ ಒಂದು. ಜೀವನು ಒಂದು ಚೇತನ, ಆತ್ಮ ಅಂದರೆ ಪರಮಾತ್ಮ ಅಂತ ವಿಷ್ಣು ಸಮರ್ಥನಾದವನು ಅವನೇ ಇದ್ದಾನೆ. ಜೀವಾಹ ಬ್ರಹ್ಮಾದಯ, ಬ್ರಹ್ಮದೇವರಿಂದ ಎಲ್ಲರೂ ಜೀವರೇ. ಪ್ರೋಕ್ತ ಆತ್ಮ ಏಕಸ್ತು ಜನಾರ್ದನ, ಜನಾರ್ದನ ಒಬ್ಬನೇ ಆತ್ಮ ಶಬ್ದ ವಾಚ್ಯನಾಗಿದ್ದಾನೆ. ಇತರೇಷು ಆತ್ಮ ಶಬ್ದಸ್ತು ಸೋಪಚಾರ ಪ್ರಯುಜ್ಯತೆ, ಇತರ ಜೀವರಾಶಿಗಳಲ್ಲಿ ಅಂದರೆ ಪರಮಾತ್ಮನನ್ನು ಬಿಟ್ಟು ಮಿಕ್ಕ ಎಲ್ಲರಲ್ಲಿಯೂ ಕೂಡ ಆತ್ಮಶಬ್ದ ಉಪಚಾರ ಅಂದರೆ ಕ್ಯಾಶುವಲ್ ಮೆನ್ಷನ್ ಅಂತೀವಿ ಆ ವಿಧವಾಗಿ ಪ್ರಯೋಗ ಮಾಡ್ತಾರೆ. ತಸ್ಯ ಆತ್ಮನಃ ನಿರ್ಗುಣಸ್ಯ ಜ್ಞಾನಾತ್ ಮೋಕ್ಷ ಉದಾಹೃತ ಸಗುಣಾಹ ತು ಅಪರೇ ಪ್ರೋಕ್ತಃ ತಜ್ಞಾನಾತ್ ನ ಏವ ಮುಚ್ಯತೆ. ಸ್ಪಷ್ಟವಾಗಿ ನೋಡ್ರಿ ಈ ಬ್ರಹ್ಮಸೂತ್ರಕ್ಕೆ ಆಚಾರ್ಯರು ಒಂದೊಂದು ವ್ಯಾಖ್ಯಾನ ಕೊಟ್ಟಾಗ ಎಕ್ಸಾಕ್ಟ್ ಫಿಟ್ ಆಗುತ್ತೆ ಸೂತ್ರಕ್ಕೆ. ಆದ್ದರಿಂದ ಸಗುಣನಾದಂತಹ ಅಪರ ಬೇರೆಯಾದಂತಹ ಈ ಜೀವ ಯಾವನಿದ್ದಾನೋ ಅವನು ತಸ್ಯಾಹ ಆತ್ಮನಃ ನಿರ್ಗುಣಸ್ಯ ಜ್ಞಾನಾತ್ ಮೋಕ್ಷ ಉದಾಹೃತ, ನಿರ್ಗುಣನಾದ ಆ ಪರಮಾತ್ಮನ ಜ್ಞಾನನಿಂದಲೇ ಮೋಕ್ಷ ಬರುತ್ತೆ. ಸಗುಣನಾದಂತಹ ಇನ್ನೊಬ್ಬ ಜೀವನಿಂದ ಯಾರಾದರೂ ಹೇಳಲ್ಪಟ್ಟಿದ್ದಾರೋ ಅವರ ಜ್ಞಾನದಿಂದ ನ ಏವ ಮುಚ್ಯತೆ ಮೋಕ್ಷ ಬರುವುದಿಲ್ಲ. ಪರೋಹಿ ಪುರುಷೋ ವಿಷ್ಣು ತಸ್ಮಾತ್ ಮೋಕ್ಷ ತತಸ್ಮೃತಃ, ಸರ್ವೋತ್ತಮನಾದ ಪುರುಷವಾಚ್ಯನಾದ ವಿಷ್ಣುವು ಅವನನ್ನು ತಿಳಿಯುವುದರ ಮೂಲಕವಾಗಿ ಅವನ ಅನುಗ್ರಹದಿಂದಲೇ ಮೋಕ್ಷ ಬರುತ್ತೆ. ಇಷ್ಟು ಸ್ಮೃತಿ ಪ್ರಮಾಣಗಳೆಲ್ಲ ಕೊಟ್ಬಿಟ್ಟು ಆಚಾರ್ಯರು ಆದ್ದರಿಂದ ಈ ಸೂತ್ರದ ಮೂಲಕವಾಗಿ ಕೂಡ ಪರಮಾತ್ಮನನ್ನೇ ಹೇಳುತ್ತೆ ಅಂಥೇಳಿ ನಿರ್ಧಾರ ಮಾಡಿ ಹೇಳಿದ್ದಾರೆ. ಇಲ್ಲಿಗೆ ನಾನಿದು ಪಾಸ್ ಮಾಡ್ತಾ ಇದ್ದೀನಿ ರೀ, ಸೊ ದಟ್ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ರೀ. ಹರೇಶ್ ಶ್ರೀನಿವಾಸ.